ஜகஸ்தரணவனத்வாதீ தானான் நமோ பகவதே புருஷாய துப்பியம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசியே ஹ்ருத்யாய சுத்த வித்யாய மத்வாய ச நமோ நம. வசத்து ஸ்ரீமதானந்த தீர்த்தேந்திரோ ஹ்ருதந்தரே யத்வசந்திரிகா ஸ்வாந்த சந்தாபம் நிமிக்ருந்ததி. சர்வோத்தமோ விஷ்ணுரதோ ரமா ச ப்ரஹ்மா ச வாயுஶ்ச ததீய பத்யம் அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரிஹி ஓம். தர்மக்ஷேத்ரே குருக்ஷேத்ரே சமவேதாய உத்ஸவஹ மாமகா பாண்டவாஶ்சைவ சிமகுருவத சஞ்சய தேவம் நாராயணம் நத்வா சர்வரோஷ விவர்ஜிதம் பரிபூர்ணம் குருஞ்சாம் கீதார்த்தம் வச்சாமி வேஷதஃ. குணகண நிலயம் பதிம் ரமாயாஃ ஜகதக தஹனஞ்ச வாசவீ சூனும் முனிகுல திலகஞ்ச பூர்ணபோதம் குருமபி பரமம் குருஞ்ச மே வந்தே. லக்ஷ்மீ நாராயணம் நத்வா பூர்ணபோதான் குருனபி குர்ம ஸ்ரீகிருஷ்ண கீதாயாஃ பாஷ்யாத்யுக்தார்த்த சங்கிரஹம். ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಸ್ಥಿತ ಪ್ರಜ್ಞಾನ ಲಕ್ಷಣಗಳನ್ನು ಹೇಳ್ತಾ ಉಪವಾಸಾದಿ ಶ್ರೇಷ್ಠವಾದಂತಹ ಅಸಾಧಾರಣವಾದಂಥ ಪ್ರಯತ್ನವನ್ನು ಕೈಗೊಂಡಾಗ ಮಾತ್ರ ಇಂದ್ರಿಯ ನಿಗ್ರಹ ಸಾಧ್ಯ. ಜಿತೇಂದ್ರಿಯ ಸ್ಥಿತಪ್ರಜ್ಞನಾಗ್ತಾನೆ, ಸ್ಥಿತಪ್ರಜ್ಞನಿಗೆ ಇಂದ್ರಿಯಗಳು ವಶವಾಗಿರುತ್ತೆ ಅಂತ. ಸ್ಥಿತಪ್ರಜ್ಞನಾಗಬೇಕಾದರೆ ಇಂದ್ರಿಯ ಜಯವನ್ನು ಮಾಡಲೇಬೇಕು ಅಂತ ಇಂದ್ರಿಯ ಜಯಕ್ಕೆ ನಿರಾಹಾರಾದಿ ಅತಿ ಶ್ರೇಷ್ಠವಾದ ಪ್ರಯತ್ನ ಇರಲೇಬೇಕು ಅಂತ ಭಗವಂತ ಹೇಳಿ, ಹಾಗಿಲ್ಲದೇನೆ ನಿರಾಹಾರಾದಿ ವ್ರತವನ್ನು ಮಾಡದೇನೆ ನಾವು ಹಾಗೆ ಜಿತೇಂದ್ರಿಯತ್ವವನ್ನು ಸಂಪಾದನೆ ಮಾಡಕ್ಕೆ ಬರುತ್ತೋ ಅಂದ್ರೆ ಬರೋದಿಲ್ಲ. ಯಥೋಪ್ಯತಿ ಕೌಂತೇಯ ಪುರುಷಸ್ಯ ವಿಪಸ್ಥಿತ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಎಷ್ಟು ಪ್ರಯತ್ನಪಟ್ಟು ಕೂಡ ಇಂದ್ರಿಯಗಳು ಇವನ ಮನಸ್ಸಿನ ಶಕ್ತಿಗಿಂತ ಪ್ರಬಲವಾದ್ದರಿಂದ ಅವು ತಮ್ಮ ವಿಷಯಗಳ ಕಡೆಗೆ ಅವನ ಮನಸ್ಸನ್ನ ಎಳೆದುಕೊಂಡು ಹೋಗೇ ಹೋಗುತ್ತಾದ್ರಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳಿದರು. ಆದ್ರಿಂದನೇ ಉಪವಾಸಾದಿ ಶ್ರೇಷ್ಠ ಪ್ರಯತ್ನವನ್ನು ಕೈಗೊಂಡು ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಶೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ತಾನಿ ಸರ್ವಾಣಿ ಸಂಯಮ್ಯ, ಎಲ್ಲ ಇಂದ್ರಿಯಗಳನ್ನು ಕೂಡ ನಿಯಂತ್ರಿಸಬೇಕು. ಯುಕ್ತ ಆಸೀತ ಮತ್ತರಹ, ನಿನ್ನೆ ನೋಡಿದಂತೆ ಮತ್ತರಹ ಅನ್ನೋದು ಅತ್ಯಂತ ಮುಖ್ಯವಾಗಿರತಕ್ಕಂಥ ಮಾತು. ಅಹಮೇವ ಪರಹ ಯಸ್ಯ ಸಹ, ನಾನೇ ಸರ್ವೋತ್ತಮ, ಶ್ರೀಹರಿಯೇ ಸರ್ವೋತ್ತಮ ಅನ್ನ ಭಾವನೆಯಿಂದ ಮನಸ್ಸನ್ನು ಅಲ್ಲಿಯೇ ಕೇಂದ್ರೀಕರಿಸಬೇಕು. ಯುಕ್ತ ಆಸೀತ ಮತ್ತರಹ, ಆಗ ಇಂದ್ರಿಯ ಜಯಕ್ಕೆ ಇನ್ನೊಂದು ಮುಖ. ಇಂದ್ರಿಯ ಜಯಕ್ಕೆ ನಿರಾಹಾರಾದಿಗಳನ್ನು ಮಾಡೋದೆಲ್ಲ ಪಾಲ್ಟಿಯೇ, ಭಗವಂತರ ಕಡೆ ಮನಸ್ಸನ್ನು ಹಾಕಿ ಆತನ ಮಹಿಮೆಯನ್ನು ಕೇಳೋದಲ್ಲ ಪಾಲ್ಟ್ ಬಿ, ಎರಡು ಸೇರಬೇಕು, ಇಲ್ಲದ ಹೋದ್ರೆ ಸಾಧ್ಯ ಇಲ್ಲ. ಮತ್ಪರಹ ಹರಿರೇವ ಪರಹ ಅಂತ ಹೇಳಿ ಭಗವಂತನನ್ನ ಸರ್ವಾತ್ಮನ ಯಾರು ಆಶ್ರಯಿಸ್ತಾರೆ ಅವರಿಗೆ ಇಂದ್ರಿಯ ನಿಗ್ರಹ ಸಾಧ್ಯ. ಈ ರೀತಿಯಲ್ಲಿ ವಶೇಹಿ ಯಶೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಲ್ಲಿ ಒಂದು ಅನೇಕರಿಗೆ ಪ್ರಶ್ನೆಗೆ ಉತ್ತರ ಉಂಟಿದ್ರೆ ಇಂದ್ರಿಯ ಜಯವನ್ನು ಮಾಡಬೇಕು, ಮನಸ್ಸನ್ನ ಅನ್ಯತ್ರ ಹೋಗದಂತೆ ಕೇಂದ್ರೀಕರಿಸಬೇಕು ಅಂತ ಹೇಳಿದಿರಿ. ಇದಕ್ಕೆ ನಾವು ಹರಿಸ್ಮರಣೆ ಯಾತಕ್ಕೆ ಮಾಡಬೇಕು, ಹರಿಸ್ಮರಣೆ ಯಾತಕ್ಕೆ ಮಾಡಬೇಕು. ನಮ್ಮ ಜನ ಆಮೇಲೆ ಮನಸ್ಸು ಕೆಟ್ಟಾಗ ಏನ್ ಮಾಡ್ತಾರೆ ಗೊತ್ತೇನು, ಇವತ್ತು ಜಗತ್ತಿಗೆ ಗೊತ್ತಿದೆ. ಮನಸ್ಸು ಕೆಟ್ಟಾಗ ತಿನ್ನೋದು, ಸೇರೋದು, ಕುಡಿಯೋದು ಮಾಡಿಬಿಡ್ತಾರೆ, ಡ್ರಂಕರ್ಡ್ಸ್ ಆಗ್ತಾರೆ, ಕ್ಲಬ್ಗೆ ಹೋಗ್ತಾರೆ, ಹೀಗೆಲ್ಲ ಮಾಡಿಬಿಟ್ರೆ ಆಯ್ತಲ್ಲ ಎಷ್ಟದಂತೆ. ಯಾತಕ್ಕೆ ಹೀಗೆ ಮಾಡ್ತೀರಂದ್ರೆ ಮನಸ್ಸು ತುಂಬಾ ಬೇಜಾರಾಗಿತ್ತು ಮಾಡ್ತೇನೆ ಅಂತ ಹೇಳಿಬಿಡ್ತಾರೆ. ನೋಡಿದ್ರೆ ಏನಿಸುತ್ತೆ, ಅದೊಂದು ಕೆಟ್ಟದ್ದು ಒಂದು ಕೆಟ್ಟ ಅಂತ ಹೇಳ್ಕೊಂಡ್ಬಿಡ್ತಾರೆ ಪಾಪ. ಹರಿಕತೆ ಕೇಳೋದು ಒಂದು ಕೆಟ್ಟದ್ದು, ಕ್ಲಬ್ಗೆ ಹೋಗೋದು ಇನ್ನೊಂದು ಕೆಟ್ಟದ್ದು ಅಂತ ತಿಳ್ಕೊಳ್ಬಾರ್ದು. ತುಂಬಾ ಜನ ತಿಳ್ಕೊಂಡು ಬಾರದಲ್ಲ, ತಿಳ್ಕೊಂಡು ಆಗಿಬಿಟ್ಟಿದೆ ಈಗಾಗಲೇ. ನೂರಕ್ಕೆ 99 ಪಾಲು ಜನಗಳ ಮನಸ್ಸು ಕೆಟ್ಟಾಗ ಇವತ್ತವರು ಆಶ್ರಯಿಸ್ತಕ್ಕಂತಹ ಹಾದಿಯೆಲ್ಲ ತೀರ ವಿಕೃತವಾದಂತಹ, ಚಿಕ್ಕ ಮಕ್ಕಳಿಂದಲೇ ಪ್ರಾರಂಭ ಆದವನು, ಚಿಕ್ಕ ಹುಡುಗರಿಂದ ಪ್ರಾರಂಭಿಸಿಬಿಟ್ಟು ಇವತ್ತು ಹಿಂದಿನ ಕಾಲಕ್ಕೆ ಸಂಪಾದನೆ ಮಾಡತಕ್ಕಂಥ ವ್ಯಕ್ತಿಗಳು ಈ ಕುಡಿಯೋ ಅಭ್ಯಾಸ ಇದ್ರೆ, ಇವತ್ತು ಡ್ರಗ್ಸ್ ತಗೊಳ್ಳೋ ಅಭ್ಯಾಸ ಈ ಕನ್ನಡ ಸ್ಟೂಡೆಂಟ್ಸ್ಗೆ ಬಂದಿರತಕ್ಕಂಥ ಕಾಲ ಇದು. ಇನ್ನು ಮುಂದೆ ಅವರಿಂದ ಏನು ನಿರೀಕ್ಷೆ ಮಾಡಬಹುದು ಮನುಷ್ಯ? ಸಾಧ್ಯವೇ ಇದೆ. ಅಂದ್ರೆ ಮನುಷ್ಯ ಇವತ್ತು ಅನೇಕ ರೀತಿಯಲ್ಲಿ ತನ್ನ ಮನಸ್ಸನ್ನ ಅವ್ನು ತಿಳ್ಕೊಂಡಿರೋದೇನೋ ಮನಸ್ಸನ್ನು ಹತೋಟಿ ತರ್ತೇನೆ ಅಂತ ಹೇಳಿಬಿಟ್ಟು ಶುದ್ಧ ಭ್ರಮೆ ಹತೋಟಿ ತರ್ತಾ ಇಲ್ಲ, ತನಗಾಗಿರೋ ಒಂದು ವ್ಯಕ್ತಿಯನ್ನು ಮರೆಯಲು ಪ್ರಯತ್ನ ಪಡ್ತಾ ಇದ್ದಾನೆ ಅಷ್ಟೇ. ಅದು ವಿಸ್ಮರಣೆ ಹೊರತು ಅದು ಸರಿಯಾಗಿ ಮಾಡಿಕೊಳ್ಳೋದಲ್ಲ. ಅದು ಒಂದು ಅನೇಕರು ಕೇಳಬಹುದು ಮರಿತಾನಲ್ಲ ಅದು ಒಂದು ರೀತಿ ಉಪಾಯ ಏನಂತ ಕೇಳಿದ್ರೆ ತಪ್ಪು. ನಮಗಾಗ್ತಕ್ಕಂತ ದುಃಖಗಳನ್ನ ಮರೆಯೋದು ಬೇರೆ, ದುಃಖಗಳನ್ನ ಗೆಲ್ಲೋದು ಬೇರೆ. ಎಷ್ಟು ವ್ಯತ್ಯಾಸ ಇದೆ ಈಗ. ತುಂಬಾ ನೋವು ಕಾಲು ನೋವಾಗ್ಬಿಟ್ಟಿರುತ್ತೆ, ತುಂಬಾ ಕಾಲು ನೋವು ಅಂತ ಹೇಳ್ತಾರೆ, ಇಂಜೆಕ್ಷನ್ ಕೊಡ್ತೇನೆ ಅದು ನಿಮಗೆ ಗೊತ್ತಾಗದಂತೆ ಆಗತ್ತೆ ಅಂತ ಹೇಳೋದು. ತಗೊಳ್ತಾನೆ, ಅಲ್ಲಿ ತಗೊಳಿರೋವರೆಗೂ ಗೊತ್ತಾಗೋದಿಲ್ಲ, ಮತ್ತೆ ಶುರುವಾಗುತ್ತಾನೆ. ಇದಕ್ಕೆ ಎಂದೂರು ಮಾಡ್ತಿರಬೇಕು. ಆದಾಗಲೇ ತಗೊಳ್ತಾ ತಗೊಳ್ತಾ ಕೊನೆಗೆ ಔಷಧಿನೇ ಅವರಿಗೆ ಪ್ರಾಣಾಪಾಯ ಕಾರಣ ಆಗುತ್ತೆ. ಅಂದ್ರೆ ತತ್ಕಾಲಕ್ಕೆ ಉಪಶಮನ ಮಾಡತಕ್ಕಂಥದ್ದು ಈ ಎಲ್ಲ ಲೌಕಿಕ ಜನರು ಕೊಡತಕ್ಕಂಥ ಪರಿಹಾರವೆಲ್ಲ ತಾತ್ಕಾಲಿಕ ಉಪಶಮನದಲ್ಲೇ ಪರ್ಯವಸಾನ, ಬೇರೆ ಇಲ್ಲ. ಎಂಥ ವೈಜ್ಞಾನಿಕ ಸಾಧನವಾಗಿದ್ರೂ ಕೂಡ ಅದರಿಂದ ಸಿಗ್ತಕ್ಕಂಥ ನೆಮ್ಮದಿ, ಅದು ಕೊಡತಕ್ಕಂಥ ಪರಿಹಾರ ತಾತ್ಕಾಲಿಕ ಅನ್ನೋದನ್ನ ನಾವು ಗಮನಿಸಿಕೊಂಡಿರಬೇಕು. ಹಾಗಿದ್ರೆ ಇಂಥ ತಾತ್ಕಾಲಿಕ ಉಪಶಮನ ಪ್ರಯೋಜನ ಬರಲಿಲ್ಲ. ಕಾಲು ನೋವು ಅಂತ ಹೇಳಿದ, ಅವಾಗೇನ್ ಮಾಡಿದ ಅವನು? ವಾಸಿ ಮಾಡ್ತೇನೆ ಅಂತ ಹೇಳ್ತಾರೆ. ವಾಸಿ ಮಾಡ್ತೇನೆ ಎಂಬುದು ಹೇಗಿರುತ್ತೆ, ಮರೆಸ್ತೇನೆ ಎಂಬುದು ಹೇಗಿರುತ್ತೆ? ಮರೆಸ್ತೇನೆ ಅನ್ನೋದು ಅತ್ಯಂತ ಅನಿತ್ಯ ಮತ್ತು ಇನ್ನೊಂದು ರೋಗಕ್ಕೆ ಕಾರಣ. ಆದರೆ ವಾಸಿ ಮಾಡ್ತೇನೆ ಅನ್ನೋದು ಸಮಸ್ಯೆ ಪೂರ್ತಿ ಪರಿಹಾರಣೆ ಮಾಡಿಬಿಡುತ್ತೆ. ಇವತ್ತು ನಾವು ವಾಸಿ ಮಾಡೋ ಪ್ರವೃತ್ತಿಯನ್ನ, ಒಂದು ಶಾಶ್ವತ ಪರಿಹಾರವನ್ನು ಕಾಣ ಪ್ರವೃತ್ತಿಯನ್ನು ಹಿಡಿಬೇಕೇ ಹೊರತು ಮರಸು ಪ್ರವೃತ್ತಿಯನ್ನಲ್ಲ. ಈ ಡ್ರಗ್ಸ್ ತಗೊಳ್ಳೋದಾಗಲಿ, ಈ ಮದ್ಯಪಾನ ಮೊದಲಾದವುಗಳಾಗಲಿ ಮನಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ. ನೆಮ್ಮದಿ ಕೊಡುತ್ತೆ ಅಂತ ಭ್ರಾಂತಿ ಬರುತ್ತೆ ಅಷ್ಟೇ. ಕುಡಿದೊತ್ತು ಬಂದರೆ ಎಚ್ಚರವಿಲ್ಲ, ಅದೇ ತಿಳ್ಕೊಂಡ್ರೆ ಮರ್ತು ಬಿಟ್ಟಿದ್ದೇನೆ ಅಂತೇಳಿ, ಕಳ್ಕೊಂಡಿದ್ದೇನೆ ಅಂತೇಳಿ ತಮಾಷೆ ಅಂದ್ರೆ ದುಃಖ ಬರುತ್ತಿಲ್ಲ. ಅವನು ತನ್ನನ್ನೇ ಮರ್ತು ಬಿಟ್ಟಿರ್ತಾನೆ. ಇದು ಎಂಥ ಮುರುಕದಾನ! ಅದು ಒಂದು ತನ್ನನ್ನೇ ಮರೆತು ಅದು ಚರಂಡಿ ಪಕ್ಕದಲ್ಲಿ ಬಿದ್ದಿರ್ತಾನೆ. ಕುಡು, ಇದು ಆಶ್ಚರ್ಯ. ಕುಡಿದಲ್ಲ ಉದ್ರೆ ಬಿಡೋದಿಲ್ಲ, ಚರಂಡಿ ಪಕ್ಕದಲ್ಲೇ ಬಿಡು. ಅಂದ್ರೆ ಕುಡಿದವನು ಎಷ್ಟು ಅಧೋಗತಿ ಹೋಗ್ತಾನೆ ಅಂತ ಹೇಳೋದು ಸಾಕ್ಷಿ ಇರಬಹುದು. ಇಲ್ಲೇ ಚರಂಡಿ ಪಕ್ಕದಲ್ಲಿ ಬಿದ್ದರೆ ನನಕಲೋಕದಲ್ಲಿ ಯಮಲೋಕದಲ್ಲಿ ಎಲ್ಲಿಗಳು ಹೋಗಿ ಯೋಚನೆ ಮಾಡಿ. ಆದ್ದರಿಂದ ಈ ಉಪಶಮನ ಉಪಶಮನವಲ್ಲ. ಈ ಮಾತು ಸರಿಯಾಗಿ ಗಮನಿಸಬೇಕು. ನಾವು ತಾತ್ಕಾಲಿಕ ಉಪಶಮನವನ್ನು ಉಪಶಮನ ಅಂತ ಜನ ತಿಳ್ಕೊಂಡಿದ್ದಾರಲ್ಲ, ಇದೇ ದೊಡ್ಡ ದುರಂತ. ಅವರಿಗೆ ಭಗವದ್ಗೀತಾದಿ ಶಾಸ್ತ್ರಗಳಿಂದ ಉಪದೇಶ ಮಾಡಲ್ಪಟ್ಟಂತ ತತ್ವ ಗೊತ್ತಿಲ್ಲ, ಆದ್ದರಿಂದ ಆ ರೀತಿ ಮಾಡ್ತಾರೆ. ಅದಕ್ಕೆ ಎರಡು ಕಾರಣ. ಒಂದು ತಿಳುವಳಿಕೆ ಅವರಿಗಿಲ್ಲ, ಹಣೆಬರ ಇಷ್ಟೇ ಇರುವಂದು ಏನೋ ಆಗೋಗ್ಬಿಟ್ಟಿದೆ ಅಷ್ಟೇನೆ, ಇದ್ದ ದಿವಸ ಮರ್ತು ಮರ್ತು ಹೋಗ್ಬಿಡುದು ಅಷ್ಟೇ. ಈ ರೀತಿ ತಿಳ್ಕೊಂಡಿದ್ದಾರೆ ಒಂದು ಗುಂಪಿನವರು. ಇಂಥವರೇ ತುಂಬಾ ಜನಗಳು ಪಾಪ. ಎಷ್ಟೋ ಜನಕ್ಕೆ ಎಲ್ಲ ಕೇಳಿ 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 ಎಲ್ಲರ ಹಣೆಬರನೋ ಇಷ್ಟೇನೆ, ಇದು ತಪ್ಪಿದ್ದಲ್ಲ, ಇದು ಒಂದು ಇರೋವರಿಗೆ ಅನುಭವಿಸ್ತಾ ಇದೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಇದು ಒಂದು ತೀರ್ಪಾದ ತಿಳುವಳಿಕೆ. ಇನ್ನು ಕೆಲವರಿಗೆ ತಿಳುವಳಿಕೆ ತಪ್ಪು, ತಿಳುವಳಿಕೆ ಇನ್ನೊಂದು ಕಾರಣ. ಇದು ತಿಳುವಳಿಕೆನೇ ಇಲ್ಲ, ಸರಿಯಾದ ಮಾರ್ಗ ಇದೆ ಅಂತ ಗೊತ್ತೇ ಇಲ್ಲ ಇವರಿಗೆ. ಇನ್ನು ಕೆಲವರಿಗೆ ತಾ ತಿಳಿದಿರೋ ಮಾರ್ಗ ಸರಿ ಅಂತಕ್ಕಂಥ ತಪ್ಪು ತಲುಪರು. ತಾ ತಿಳಿದಿರೋ ಹಾದಿ, ತಿಳಿದಿರೋ ಹಾದಿನೇ ಅದು ಶ್ರೇಷ್ಠವಾದಿ ಹಾದಿ ಅಂತಕ್ಕಂಥ ಭ್ರಮೆ. ಎರಡು ವರ್ಗದ ಜನ ಅದು ಹಾಳಾಗಿ ಹೋಗ್ತಾರೆ. ಇಷ್ಟೊತ್ತು ನಾವೇನು ಕೇಳಿದ್ದೇವೆ? ಮೋಕ್ಷ ಸಾಧನೆಗೋಸ್ಕರ ಇಂದ್ರಿಯ ಜಯ ಇತ್ಯಾದಿ ಮಾತನ್ನು ಕೇಳಿದ್ದೇವೆ. ಅನೇಕ ಏನು ಪ್ರಶ್ನೆ ಮಾಡಬಹುದಾಗ, ನಮ್ಮ ಮೋಕ್ಷದ ಯೋಚನೆ ಸದ್ಯಕ್ಕೆ ನಮಗೇನು ಇಲ್ಲ, ಮೋಕ್ಷದ ಯೋಚನೆ ನಮಗಿಲ್ಲ, ಸದ್ಯ ಸುಖವಾಗಿ ಹೋದ್ರೆ ಸಾಕು, ಅದಕ್ಕೆ ನಾವು ಅದೆಲ್ಲ ಮಾಡೋದಿಲ್ಲ ಅಂತ ಯಾರು ಹೇಳಿದರೆ, ಸದ್ಯ ಸುಖವಾಗಿ ಹೋದ್ರೆ ಸಾಕು ಅಂತ ಹೇಳ್ತೀರಲ್ಲ, ಸುಖವಾಗಿದ್ದೋದ್ರೆ ಸಾಕು ಅಂತ ಹೇಳ್ತೀರಲ್ಲ, ಅದಕ್ಕೂ ನಮಗೆ ವೇದಾಂತವೇ ಬೇಕು ಅಂತ ಹೇಳ್ತಾರೆ. ಅದಕ್ಕೂ ತತ್ವಜ್ಞಾನವೇ ಬೇಕು. ಅದು ನಮಗೆ ಆಗ ಅರ್ಥ ಆಗುತ್ತೆ. ಗೀತೆ ಎನ್ನುವುದು ಬರೀ ಪರಲೋಕ ಚಿಂತನೆ ಮಾಡತಕ್ಕಂಥ ಜನಗಳಿಗೆ ಅಷ್ಟೇ ಅಲ್ಲ, ಇಹಲೋಕದಲ್ಲೂ ಸಹ ಸರಿಯಾಗಿ ಬದುಕಬೇಕು ಅಂತಿದ್ರೆ, ಸುಖಶಾಂತಿಗಳನ್ನು ಕಂಡು ಬದುಕಬೇಕು ಅಂತಿದ್ರೆ ಭಗವದ್ಗೀತೆ ಹೇಳಿದ ಮಾರ್ಗ ಅದಕ್ಕೂ ಅದೊಂದೇ ದಾರಿ. ಮತ್ತೆ ಅದು ಒಂದು ದಾರಿ ಅಲ್ಲ, ಅದೊಂದೇ ದಾರಿ ಹೊರತು ಬೇರೊಂದು ದಾರಿ ಇಲ್ಲ. ಇದನ್ಯಾರು ತಿಳ್ಕೊಂಡಿಲ್ಲ, ಅವರಿಗೆ ನಿತ್ಯ ಜೀವಾದ ಸುಖ ಸಂತೋಷ ಇಲ್ಲ. ಅದು ತುಂಬಾ ಚೆನ್ನಾಗಿ ಗಮನಿಸಬೇಕು, ಆಳವಾಗಿ ವಿಚಾರ ಮಾಡಬೇಕಾದ ಮಾತು. ಅದಕ್ಕೇನೆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಅಂತ ಹೇಳಿದ್ರೆ, ಯುಕ್ತ ಆಸೀತ ಮತ್ ತರಹ, ಭಗವಂತನೇ ಶ್ರೇಷ್ಠ, ಅವನೇ ಸರ್ವೋತ್ತಮ, ಈ ಒಂದು ದೃಢ ಭಾವನೆಯಿಂದ ಪ್ರಯತ್ನ ಪಡಬೇಕೆ ಹೊರತು ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಇವತ್ತು ಲೋಕದೊಳಗೆ ಈ ಭಗವದ್ಗೀತೆ ಮತ್ತರಹ ಅನ್ನ ಪದ ಜ್ಞಾಪಿಸಿಕೊಂಡವರಿಗೆ ಜನಗಳು ಕೊಡ್ತಕ್ಕಂಥ ಒಂದು ಪರಿಹಾರದಲ್ಲಿ, ಸಾಮಾನ್ಯ ಜನಗಳು ಬಿಟ್ಟುಬಿಡಿ, ಮತ್ತು ಯೋಗಿಗಳು ಬಾಬಾಗಳು ಅಂತೂ ಅನೇಕ ಗುಂಪಿನವರಿದ್ದಾರೆ, ಅವರೆಲ್ಲ ಎಷ್ಟೋ ಪರಿಹಾರ ಕೊಡ್ತಾರೆ. ಆ ಪರಿಹಾರದಲ್ಲಿ ಏನೇನೋ ಸೇರಿಕೊಂಡಿರುತ್ತೆ, ಆದರೆ ಯಾವುದು ಮಿಸ್ ಆಗಿರುತ್ತೆ ಅಂದ್ರೆ ಈ ಮತ್ತರಹ ಅನ್ನೋ ಕಾನ್ಸೆಪ್ಟ್ ಮಿಸ್ ಆಗಿರುತ್ತೆ. ದೇವರೇ ದೊಡ್ಡವನು, ಹರೇ ಸರ್ವೋತ್ತಮ, ಹರೇ ಸರ್ವೋತ್ತಮ, ಹರೇ ಪರದೇವತೆ ಅಂತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ತತ್ವ ಭಗವದ್ಗೀತೆಯ ಎಸೆನ್ಸ್ ಇರೋದೇ ಅದರೊಳಗೆ. ಭಗವದ್ಗೀತೆ ಅಂತಾನೆ ಹೆಸರದಕ್ಕೆ, ಭಗವಂತನ ಹಿರಿಮೆಯನ್ನ ಹಾಡಿ ಹೊಗಳ್ತಕ್ಕಂಥ ಗೀತೆ. ಆ ಅಂಶವನ್ನೇ ಕಳ್ಕೊಂಡು ಬಿಟ್ರೆ ಇನ್ನೇನು ಭಗವದ್ಗೀತೆ ಓದ್ದಾಗ ಆಯ್ತವರೀಗ. ಆ ದೃಷ್ಟಿಯಲ್ಲಿ ಇವತ್ತು ತುಂಬಾ ಗಮನಿಸಿದಾಗ ಹಾಗಾಗಿ ಮನಃಶಾಂತಿ ಬರ್ತದೆ ಅಂತ ಹೇಳಿ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, ಎಷ್ಟೋ ಕಡೆ ಮಾಡ್ತಾನೆ ಇರ್ತಾರೆ. ಜೊತೆಗೆ ಅವರು ಅನೇಕ ಪಂಥಗಳು, ಆ ಪಂಥ ಈ ಪಂಥ ಅಂತ ಹೇಳಿಬಿಟ್ಟು ಮನಃಶಾಂತಿಯ ಮಾರ್ಗ ಹೇಳ್ತೇವೆ ಅಂತ ಹೇಳಿದ್ದಾರೆ. ಅದೆಲ್ಲರಲ್ಲೂ ಮಿಸ್ಸಿಂಗ್ ಆಗಿರೋ ದೊಡ್ಡ ಅಂಶ ಭಗವಂತ ಸರ್ವೋತ್ತಮ ಅಂತಕ್ಕಂಥ ಅಂಶ. ಭಗವಂತ ಸರ್ವೋತ್ತಮ ಅಂತಕ್ಕಂಥ ಅಂಶವನ್ನು ಮಿಸ್ ಮಾಡಿಕೊಂಡಾಗ ಭಗವದ್ಗೀತೆ ಕೊಡ್ತಕ್ಕಂಥ ರೆಮಡಿ ಆಗೋದಿಲ್ಲ. ಅದು ತೋಚಿದ ರೆಮಡಿ ಅಷ್ಟೆ. ನಾವು ಅದನ್ನೇ ಯಾಕೆ ಹಿಡಿಬಾರದು ಅಂತ ಕೇಳಿದರೆ, ಈ ಭಗವಂತ ಹೇಳುವ ರಾಯಲ್ ಪಾತ್ರಿರಬೇಕಾದ್ರೆ ಅದನ್ನ ಯಾಕೆ ಹಿಡಿಬೇಕು? ಈ ಮಧ್ಯೆ ಯೋಚನೆ ಮಾಡಿ, ಭಗವದ್ಗೀತೆಯಂತಹ ಶ್ರೇಷ್ಠವಾದ ದಾರಿ ಇರಬೇಕಾದ್ರೆ ಅದನ್ನು ಬಿಟ್ಟು ಯಾರೋ ಏನೋ ಹೇಳಿದ್ದಾರೆ ಅಂತ ಹೇಳಿ ಹೇಳಿ ಏನ್ ಪ್ರಯೋಜನ? ಇನ್ನೊಂದು ಆಶ್ಚರ್ಯ ಅಂದ್ರೆ, ಅನೇಕ ಇಂಥ ಪಂಥದ ಜನಗಳೆಲ್ಲ ಭಗವದ್ಗೀತೆ ಹೇಳ್ತೇವೆ ಅಂತ ಹೇಳೋದು ಇನ್ನೊಂದು ಆಶ್ಚರ್ಯ. ಭಗವದ್ಗೀತೆ ಹೇಳ್ತೇನೆ ಅಂತ ಹೇಳಿದ್ರೆ ಭಗವಂತನ ಮೈನಸ್ ಮಾಡಿಬಿಡ್ತಾರೆ. ಇಂಥ ಭಾಷೆ, ಒಂದು ಹಾಲು ಕೊಡ್ತೇವೆ ಕೊಡ್ತೇವೆ ಅಂತ ನೀರು ಹಾಕಿದ್ರೆ ಹೇಗೋ ಹಾಗೆ, ಇದು ಹಾಲು ತಗೊಳ್ಳಿ ಅಂತ ಹೇಳಿ ನೀರನ್ನು ಕೊಟ್ರೆ ಹೇಗೋ, ಇದು ಜೇನು ಅಂತ ಹೇಳಿಬಿಟ್ಟು ಸಕ್ಕರೆ ಪಾಕ ಕೊಟ್ಟು ದಲ್ಲರ ಪಾಕ ಕೊಟ್ರೆ ಹೇಗೋ ಹಾಗೆ. ಎಷ್ಟೋ ಮಡೆಯಲ್ಲಿ ಜೇನುತುಪ್ಪ ಕೊಡ್ತಾರ, ಜೇನುತುಪ್ಪ ಅಲ್ಲ ದಲ್ಲರ ಪಾಕ ಅಷ್ಟೇ, ಅದು ಜೊತೆ ಎಸೆನ್ಸ್ ಇಳಿಸಿರ್ತಾರೆ ಅಷ್ಟೇ. ಇವತ್ತು ಆ ರೀತಿ ಅನೇಕ ಗ್ರಂಥಕಾರರು ಮಾಡಿದ ಅನಾಹುತ ಅಂದ್ರೆ ಭಗವದ್ಗೀತೆಯ ಸಂದೇಶವನ್ನ ಮುಟ್ಟಿಸ್ತೇವೆ ಹೆಸರಿನೇ ವಿಕೃತವಾದ ವಿಚಾರವನ್ನು ಮುಂದಿಟ್ಟವರ ಹೊರತು ಸರಿಯಾದ ವಿಚಾರ ಮುಂದೆ ಇಲ್ಲೇ ಇಲ್ಲ. ಇದೆಲ್ಲ ಗಮನಿಸಿದಾಗ ಅದು ಯಾವ ದೋಷ ಇದೆ ಅಂತ ಯಾಕೆ ಹೇಳ್ತೀರಿ ಅಂದ್ರೆ, ಮತ್ಪರಹ ಅಂಶವನ್ನು ಕಳ್ಕೊಂಡಿದ್ದೆ ಅದಕ್ಕೆ ಸಾಕ್ಷಿ. ನಿನ್ನೆ ಹೇಳಿದಂತಕ್ಕ ಅರ್ಥ ಬರೋದು ಅದಕ್ಕೆ ಏನಂತ, ವಿಚಿತ್ರವಾದ ಅರ್ಥ, ನಾನೇ ಸರ್ವೋತ್ತಮ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕಂತ. ಇದ್ಯಾಕೆ ಸಾಧ್ಯ ಇದು? ನಾನೇ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಬೇಡ, ನಾನೇ ಆಫೀಸರ್ ಅಂತ ಪ್ರತಿಯೊಬ್ಬರು ತಿಳ್ಕೊಂಡ್ರು ಆಫೀಸ್ ಕೆಟ್ಟ ಹೋಗುತ್ತೆ. ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಬೇಡ, ನಾನೇ ಆಫೀಸರ್ ಅಂತ ತಿಳ್ಕೊಂಡ್ರು ಸಾಕು, ಅಸ್ತವ್ಯಸ್ತವಾಗಿ ಹೋಗುತ್ತೆ. ಅಂತಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನೇ ಸರ್ವೋತ್ತಮ, ನಾನೇ ದೊಡ್ಡವನು ಅಂತ ತಿಳ್ಕೊಳ್ಳೋದಾದ್ರೆ ಅದಕ್ಕಿಂತ ಹೆಚ್ಚು ಅಪಾಯ ಮತ್ತೊಂದಿಲ್ಲ. ನಾವು ದೊಡ್ಡವರು ಅಂತ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಜೀವನದ ಪ್ರತಿನಿತ್ಯದ ಅನುಭವದ ಪ್ರತಿ ಕ್ಷಣದ ಅನುಭವವೂ ಸಾಕ್ಷಿ. ಅದು ಪ್ರತಿ ಕ್ಷಣದಲ್ಲಿ ನಮಗೆ ಅರ್ಥವಾಗುತ್ತೆ ನಾವು ಸರ್ವೋತ್ತಮರಲ್ಲ, ನಾವು ದೊಡ್ಡವರೇ ಅಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಅಂತ ಹೊತ್ತಿನೊಳಗೆ ನಾವೇ ದೊಡ್ಡವರು ತಿಳ್ಕೊಬೇಕು, ಇದೇನರ್ಥ? ಮತ್ತೆ ಕೆಲವು ಬರಗಳು ಮತ್ಪರ ಅಂದ್ರೆ ಏನು? ನನಗಿಂತ ದೊಡ್ಡದಾದ ವಸ್ತು ಒಂದು ಏನಿದೆಯಲ್ಲ ಅದೇ ನಾನು ಅಂತ ತಿಳ್ಕೊಬೇಕು. ತಿನ್ನೋದು ಕೆಲವು ಭಾಗ, ನನಗಿಂತ ದೊಡ್ಡದಾದ ವಸ್ತು ಏನಿದೆ ಅದೇ ನಾನು. ಆಶ್ಚರ್ಯ ಆದ, ನನಗಿಂತ ದೊಡ್ಡದಾದ ವಸ್ತುವೆ ನಾನಾಗಿದ್ದಿದ್ರೆ ಈ ಸಮಸ್ಯೆ ಬರ್ತಿದ್ದೆ ಅದೇ ಯಾತಕ್ಕೆ? ಈ ಮಧ್ಯೆ ದೊಡ್ಡದಾದ ವಸ್ತು ನಾನೇ ಆಗೋದಾದ್ರೆ ಸಮಸ್ಯೆ ಬರಲಿಕ್ಕೆ ಕಾರಣವೇ ಇರಲಿಲ್ಲ. ಸಮಸ್ಯೆ ಬಂದಾಗಿದೆ ಅಂದ ಮೇಲೆ ಇಲ್ಲಿ ತಪ್ಪೆಲ್ಲಿದೆ ಅಂತ ಗೊತ್ತಾಯ್ತು. ಆ ಉಪಾಸನೆ ಸರಿಯಾದ ಉಪಾಸನೆಯಲ್ಲ. ಮತ್ತೆ ಯಾವುದು ಸರಿ? ಇದಕ್ಕೆಲ್ಲ ಸಂಶಯ ಬಂದಾಗೆಲ್ಲ ಹೆಡ್ಡಿಂಗ್ ಓದ್ಬಿಟ್ರೆ ಸಾಕು, ಪುಸ್ತಕ ಓದ್ತಾ ಓದ್ತಾ ಯಾವ ವಿಷಯ ಅಂತ ಕೇಳುತ್ತೆ, ತಕ್ಷಣ ಟೈಟಲ್ ನೋಡ್ತಾನೆ ತಲವು ಇದು ಜ್ಞಾಪಕ ಆಗತ್ತೆ. ಭಗವದ್ಗೀತೆ ಹೆಸರು ಇದ್ರೆ ಸಾಕು, ಓ ಭಗವದ್ಗೀತೆ ಇದು ಅಂದ್ರೆ ಭಗವಂತನನ್ನ ಮರೆತು ನಾವು ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಆ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒತ್ತು ಕೊಡತಕ್ಕಂಥ ಪದ ಮತ್ಪರಹ ಅಂತ ಪದ. ಅದಕ್ಕೆ ಸಂಸ್ಕೃತ, ಸಾಮಾನ್ಯ ಸಂಸ್ಕೃತ ವ್ಯಾಕರಣ ಗೊತ್ತಿದ್ರು ಕೂಡ ಅದಕ್ಕೆ ವಿಗ್ರಹ ಅಹಮೇವ ಪರಹ ಯಶಸಃ ಅಂದ್ರೆ ಹರೇ ಕೃಷ್ಣ ಹೇಳೋ ಮಾತಿದು ಒಂದು. ನಾನೇ ಸರ್ವೋತ್ತಮ ಅಂತ ಯಾವ ನನ್ನನ್ನು ಭಾವಿಸ್ತಾನಲ್ಲ ಅವನು ಇಂದ್ರಿಯಗಳ ನಿಗ್ರಹವನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಅದು ತೀರ ನ್ಯಾಚುರಲ್ ಅದು. ಲೋಕದಲ್ಲಿ ನೋಡಿಬೇಕಾದ್ರೆ ಒಬ್ಬನು ದೊಡ್ಡವನಿದ್ದಾನೆ ಅಂತ ಗೊತ್ತಾದ್ರೆ ನಮಗೆ ಹತೋಟಿ ಬರ್ತೇವೆ ತಕ್ಷಣ. ಆಫೀಸ್ನಲ್ಲಿ ಹುಕ್ಕಾಬೇಕು ಹಳಟೆ ಹೊಡಿತಾ ಇರ್ತಾರೆ, ಕೇರ್ಲೆಸ್ ಕೂಗ್ತಾ ಇರ್ತಾರೆ, ಅವ್ರು ಹೇಳ್ತಾರೆ ಪಾಸ್ ಬಂದ್ರು ಅಂತ ಹೇಳ್ತಾರೆ, ಎಲ್ಲ ಸೆಟ್ರೇಟ್ ಆಗಿರ್ತಾರೆ ಇಮಿಡಿಯೇಟ್ ಆಗಿ. ಯಾಕೆ? ನನಗಿಂತ ದೊಡ್ಡವನು ಬಂದ ಈ ಮಾತು ಇಮಿಡಿಯೇಟ್ ಆಗಿ. ಮತ್ತೆ ಯಾರೋ ಬಂದರು ಬಂದರು ಅಂತಾರೆ, ಸೆಟ್ರೇಟ್ ಆಗೋದಿಲ್ಲ. ಯಾರೋ ಬಂದರು ಅಂತ ಆಗೋದಿಲ್ಲ. ಯಾರೋ ಫ್ರೆಂಡ್ ಬಂದ್ರ ಇನ್ನು ಜೋರ ಕೂಗ್ತಾರೆ, ಬಾರೇ ನಮಗೆ ಜೀಳು ಸೇರ್ಕೋ ಅಂತ ಕೂಗ್ಬಿಡ್ತಾರೆ. ಅವರಿಗಿಂತ ದೊಡ್ಡವರು ಬಂದ ಅಂತ ಅಷ್ಟೇ ಸೆಟ್ರೇಟ್ ಆಗ್ತದೆ, ಅವರು ದೊಡ್ಡವರು ಬಂದ ಅಂತ ಆಗಬೇಕು. ಮತ್ತೆ ಎಷ್ಟೋ ಆಫೀಸ್ಗಳಲ್ಲಿ ನಿಯಂತ್ರಣ ಮಾಡಕ್ಕೆ ಯಜಮಾನ ಒಬ್ರು ಇದ್ರೆ ಸಾಕು, ಅದು ಮಹತ್ವನೇ ಬೇರೆ ಆಗಿಬಿಡುತ್ತಾಗ್ಲೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಜಗತ್ತಿಗೆ ಒಬ್ಬ ನಾಥ ಇದ್ದಾನೆ, ಜಗತ್ತಿಗೆ ಒಬ್ಬ ಸ್ವಾಮಿ ಇದ್ದಾನೆ ಅನ್ನೋ ಕಲ್ಪನೆ ಯಾವಾಗ ಬರುತ್ತೆ ಆಗ ಇಂದ್ರಿಯ ನಿಗ್ರಹ ಶುರುವಾಗುತ್ತೆ. ಯಾವ್ದು ತಿನ್ನಕ್ಕೆ ಅಂತ ಶುರು ಮಾಡಿರ್ತಾನೆ, ಒಟ್ಟು ಕ್ಯಾರಿಯರ್ ಓಪನ್ ಮಾಡ್ತಿರ್ತಾನೆ, ಬಾಸ್ ಬರ್ತಾರೆ ಹಾಗೆ ಬಿಚ್ಚಿಟ್ಬಿಡ್ತಾನೆ ತಕ್ಷಣ. ಯಾಕೆ? ಇದು ಸರಿಯಲ್ಲ, ಬಂದಾಗ ಅಡಿಕೆ ಮಾಡೋದು ಸರಿಯಲ್ಲ, ಅದು ಡಿಸಿಪ್ಲಿನ್ ಅಲ್ಲ ಅಂತ ಹೇಳ್ಕೊತಾನೆ. ಅರ್ಥ ಮಾಡ್ಕೋದು, ದೊಡ್ಡವರ ಎದುರಿಗೆ ನಾವು ತಪ್ಪ ನಡ್ಕೊಳ್ಳೋಕೆ ಆಗೋದಿಲ್ಲ, ಇಷ್ಟ ಬಂದ ನಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಷ್ಟ ಬಂದ ನಡ್ಕೊಳ್ಳೋದೆ ಜಿತೇಂದ್ರಿಯತ್ವ ಇಲ್ಲದಿರಬೇಕು, ನಡ್ಕೊಳ್ಬೇಕಾದ ರೀತಿ ನಡ್ಕೊಳ್ಳೋದೆ ಜಿತೇಂದ್ರಿಯತ್ವ. ಅಂದ್ರೆ ಆಫೀಸ್ನಲ್ಲಿ ಹೇಗೆ ಬದುಕಬೇಕು ಹಾಗೆ ಬದುಕಿದ್ರೆ ಅದು ಡಿಸಿಪ್ಲಿನ್ಡ್ ಲೈಫ್ ಅಂತ ಅರ್ಥ. ಇದು ಜೀವನದಲ್ಲಿ ಹೇಗೆ ಬದುಕಬೇಕು ಹಾಗೆ ಬದುಕಿದ್ರೆ ಅದು ನಿಜವಾದ ಇಂದ್ರಿಯ ನಿಗ್ರಹ ಅಂದ್ರೆ ಅದೇ. ಅದು ಬರೋದು ಯಾವಾಗ? ಮತ್ಪರಹ, ದೇವರು ದೊಡ್ಡವನಾಗಿದ್ದಾನೆ, ನಮ್ಮ ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಅನ್ನೋ ಮಾತು ಬಂದ್ರೆ ಯಾವನು ದಾರಿ ತಪ್ಪುತ್ತಾನೆ? ಇವತ್ತು ನಾಸ್ತಿಕರು ದಾರಿ ತಪ್ಪು ಹಾಗೆ ಆಸ್ತಿಕರು ದಾರಿ ತಪ್ಪೋದಿಲ್ಲ. ಇದು ಎಲ್ಲ ಶಾಸ್ತ್ರಗಳ ಸಾರ. ಇದು ನಾಸ್ತಿಕರು ದಾರಿ ತಪ್ಪು ಹಾಗೆ ಆಸ್ತಿಕರು ದಾರಿ ತಪ್ಪಲೆ ಸಾಧ್ಯ ಇಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಮತ್ಪರಹ ಅನ್ನೋ ಮಾತಿಗೆ ಒತ್ತು ಕೊಟ್ಟು ಬರೆದವರು ಶ್ರೀಮದ್ ಆಚಾರ್ಯರು. ನೂರಿಗೆ 90 ಪಾಲು ಜನ ಅದನ್ನು ಪ್ಯಾಸೆಂಜರ್ ಮಾಡ್ತಕ್ಕೆ ಉಪಯೋಗಿಸಿದ್ರಷ್ಟೇ. ಮಧ್ಯದೊಳಗೆ ಒಂದು ಸುಮ್ಮನೆ ಬಂಧೋಗ ಪದ ಮಾಡಿದ್ರು, ಅದು ಒತ್ತುಕೊಳ್ಳಗೆ ಬಾಧಸ್ತೋತ್ರದ ಬಡುಭಾಗ ಮೂರನೇ ಅಧ್ಯಾಯ ಪೂರ್ತಿ ಅದಕ್ಕೆ ಅರ್ಥನೆ. ಮತ್ತು ಪರಹ ಅನ್ನೋದಕ್ಕೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಶ್ರೀಹರಿಯೇ ತಂದವನು, ಅವನೇ ತಂದೆ ತಾಯಿ ಬಂಧು ಬಳಗ. ತಂದೆಯನ್ನು ಬೆಟ್ಟತನ ಹುಡುಗರಿಗೆ ಸರಿಯಾಗಿ ಅಟೆಂಡ್ ಆಗ್ತಿರೋದಿಲ್ಲ, ನಿಮ್ಮ ತಂದೆ ಕರ್ಕೊಂಬ ಆಗ್ಲೇ ಗಾಬರಿ ಶುರುವಾಗುತ್ತಾನೆ. ತಂದೆ ಕರ್ಕೊಂಬ ತಾನು ಬಂದಿಲ್ಲ ಅಂದ್ರೆ ತಂದೆ ಗೊತ್ತಾದ್ರೇನೆ ಭಯ ಶುರುವಾಗುತ್ತಾನೆ. ತಂದೆ ತಾಯಿನ ಕರ್ಕೊಂಡು ಬಾ, ಹಿರಿಯನ್ನು ಕರ್ಕೊಂಡು ಬಾ, ಆಟದ ಒಡನ್ನು ಕರ್ಕೊಂಡು ಬಾ. ಈ ಮಾತು ಅವನಿಗೆ ಆಗೋದು ಇಲ್ಲ, ಇನ್ನೊಮ್ಮೆ ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಹೇಳಿಬೇಡಿ ಶುರು ಮಾಡ್ತಾನೆ. ಇನ್ನೊಮ್ಮೆ ಅವ್ರು ಹೇಳ ಹಾಗೆ ಮಾಡೋದಿಲ್ಲ, ನಾನೀಗ ಅವ್ರು ಕರ್ಕೊಂಡು ಬಂದಿಲ್ಲ ಕರ್ಕೊಂಡು ಬರಬೇಕು ಅನ್ನೋನು ಮಾತೇ ಅವನಿಗೆ ಆಗಲೇ ಸಾಕಂಡು ಭಯ ಹುಟ್ಟಿಸಿಬಿಡುತ್ತೆ. ಇನ್ನು ಭಗವಂತ ಜೊತೆಗಿದ್ದಾನೆ, ನಮಗಿಂತ ಸರ್ವೋತ್ತಮನಾಗಿ ಯಾವಾಗಲೂ ಇದ್ದಾನೆ ಅಂತ ಅನಿಸಿಬಿಟ್ರೆ ತಪ್ಪು ಮಾಡೋ ಸಾಧ್ಯತೆ ಎಲ್ಲಿ ಬರುತ್ತಾಗ. ಇದಾದ ಅರ್ಥದಲ್ಲಿ ಇದೆ ನಾವು ಶಾಸ್ತ್ರ ತಿಳ್ಕೋಬೇಕಾದ ಮಾತು. ಅತ್ಯಂತ ಮುಖ್ಯವಾಗಿರತಕ್ಕಂತಹ ಅತ್ಯಂತ ಮಾರ್ಮಿಕವಾಗಿರತಕ್ಕಂತಹ ಭಗವದ್ಗೀತೆಯ ಸಂದೇಶವನ್ನ ಆಚಾರ್ಯರು ವಿವರಣೆ ಮಾಡಿ ಹೇಳುತ್ತಾರೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ ಪರಹ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಲೇಬೇಕದನ್ನು. ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ, ಅದು ಕೆಟ್ಟದ್ದು ಆ ಕಡೆ ಹೋಗಬೇಡ, ಕೆಟ್ಟದ್ದು ಅದನ್ನ ಮಾಡಬೇಡ, ಇದು ಸಾವಿರ ಸರ್ತಿ ಹೇಳಿ ಅವನೇನಿಸುತ್ತ ಗೊತ್ತಾ, ಏನ್ ಹೇಗೆ ಮತ್ತೆ ಮತ್ತೆ ಕೆಟ್ಟದ್ದು ಕೆಟ್ಟದ್ದು ಯಾಕಂತ ಇವರೆಲ್ಲ ಅರ್ಥನೇ ಆಗೋದಿಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಅವನ ಕೋ ಶುರು ಮಾಡ್ತಾನೆ. ಕೇಳೋರಿಗೇನು ಬಹುಶಃ ಕೆಟ್ಟ ಅನುಭವ ಆಗಿರಬೇಕು, ಅದಕ್ಕೆ ಹಾಗಂತಾರೆ ಅಷ್ಟೇನೆ. ನನಗೆ ಆಗ್ರೇಟ್ ಅಂತ ತಿಳ್ಕೊಂಡ್ಬಿಡ್ತಾನು, ನನಗಿದು ಸರಿ. ಆದ್ರೆ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ, ಅದು ಯಾವ ದುರ್ವಾಸನೆ ಅದನ್ನ ನೋಡ್ಕೊಂಡು ಇರೋ ಮಾಡ್ತಿರ್ತಾನೆ. ನೋಡಯ್ಯ ಸರಿಯಲ್ಲ ಅದು, ನೋಡು ಸುವಾಸನೆ ಹೇಗಿದೆ ನೋಡು ಅಂತ ತೋರಿಸ್ತಾನೆ. ಕಷ್ಟಸಿಂದ ಇರ್ತಾನೆ, ಹೌದಾ ಹೀಗಿರುತ್ತಾ ಅಂತ ಆಗ ಅನ್ಕೊಂಡ್ಬಿಡ್ತಾನೆ. ನಿಜವಾದ ದೃಷ್ಟಾಂತ ನೋಡಿ, ಮಹಾಭಾರತದಲ್ಲಿ ಬರುತ್ತೆ, ಪಾಂಡವರು ಕೌರವರು ಆಟ ಆಡ್ತಾ ಇರ್ತಾರೆ, ಪಾಂಡವರು ಕೌರವರು ಆಟ ಆಡ್ತಾ ಇರ್ತಾರೆ, ಇದು ಒಂದು ಹಂತ. ಅದಕ್ಕಿಂತ ಮುಂಚಿತವಾಗಿ ಪಾಂಡವರು ಇನ್ನೂ ಕೂಡ ಅವರು ಬದರಿಯಲ್ಲಿ ಹುಟ್ಟಿ ಬೆಳೆದವರು ಪಾಂಡವರು ಅಲ್ಲಿರ್ತಾರೆ. ಆಗ ದುರ್ಯೋಧನಾದಿಗಳು ಹಸ್ತಿನಾಪುರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಸಮಯಕ್ಕೆ ಅವರು ಇನ್ನೂ ಪಾಂಡವರು ಬಂದಿಲ್ಲ ಆದ್ರೆ ತಂಪಾಡಿತಾ ಆಡ್ತಾ ಇರ್ತಾರೆ. ಒಂದು ಸಲ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಅವರ ಮತ್ತೆ ಆಟಕ್ಕೆ ಅಂತ ಸೇರಿಕೊಳ್ಳುತ್ತಾರೆ. ಇವ್ರು ನೋಡಿದ್ರು ಅಶ್ವತ್ಥಾಮ ಹತ್ರ ವರ್ಚಸ್ವಿಯವರು, ರುದ್ರದೇವರ ಅವತಾರ ಅವರು, ಒಳ್ಳೆ ತೇಜೋ ಒಳ್ಳೆ ವಿಶಿಷ್ಟವಾದ ತೇಜಸ್ವಿಯವರು. ಅವ್ರು ನೋಡಿ ನೀವು ಬನ್ನಿ ಆಟಕ್ಕೆ ಅಂತ ಕರೀತಾರೆ. ಇವ್ರು ಆಟ ಸೇರಿಕೊಂಡ್ಬಿಡ್ತಾರೆ. ಆಟ ಆಡ್ತಾ ಆಡ್ತಾ ಪ್ರತಿನಿತ್ಯ ಮಧ್ಯಾಹ್ನದ ಹೊತ್ತಿಗೆ ಲಂಚ್ ಬೇಕು ಟೀ ಬೇಕು ಅಂತಾರಲ್ಲ ಆ ಟೈಪು, ಹಾಲು ಕುಡಿಲಿಕ್ಕೆ ಅಂತ ಮನೆಗೆ ಹೋಗಬೇಕು ಅಂತ ಹೋಗ್ತಾ ಇದ್ರು. ಎಲ್ಲರು ಮನೆಗೆ ಹೋಗೋದು ಸ್ವಲ್ಪ ಬಿಟ್ಟು ಮತ್ತೆ ವಾಪಸ್ ಬರೋದು. ಏನಾಯ್ತು ಮನೆಯಲ್ಲಿ ಅಂತ ಪ್ರಶ್ನೆ ಕೇಳೋದು. ಅವರೆಲ್ಲ ನಾವು ಹಾಲು ಕುಡಿದ್ವಿ ಹಾಲು ಕುಡಿದ್ವಿ ಅಂತ ಹೇಳ್ತಾ ಇದ್ರು. ದುರ್ಯೋಧನಾದಿಗಳೆಲ್ಲ ಹಾಲು ಕುಡಿದ್ವಿ ಹಾಲು ಕುಡಿದ್ವಿ ಅಂತ ಹೇಳ್ತಿದ್ರು. ಅಶ್ವತ್ಥಾಮರಿಗೆ ಪದನೇ ಹೊಸ ಪದ ಅದು, ಒಂದು ತಮಾಷೆ ನೋಡಿದ್ರ, ಹಾಲು ಅಂಬುದೇ ಕೇಳಿದ್ದಿಲ್ಲಂತವ್ರು ಆ ಸ್ಥಿತಿಯಲ್ಲಿ ಬೆಳೆದವರು. ಅದಕ್ಕೆ ತಂದೆ ತಾಯಿ ಅಂತವರು ದ್ರೋಣಾಚಾರ್ಯರು ಶುದ್ಧ ಧರ್ಮ ರಥರು. ಪಾಪ ಸದಾಕಾಲವೂ ಒಬ್ಬ ಅತ್ಯಂತ ಆದರ್ಶವಾಗಿರತಕ್ಕಂತಹ ಬ್ರಾಹ್ಮಣ ಶಾಸ್ತ್ರೋಕ್ತವಾದ ವಿಪ್ರ ಹೇಗೆ ಬದುಕಬೇಕೋ ಹಾಗೆ ಬದುಕಿದ್ರಂತೆ. ಇಂತಾವು ದೇವರ ಧ್ಯಾನ ಬಿಟ್ಟು ಬೇರೆ ಮಾಡ್ತಿರಲಿಲ್ಲ, ಮತ್ತೊಬ್ಬರು ಕೊಟ್ಟರೆ ತಗೋತಾ ಇರಲಿಲ್ಲ, ಮನೇಲಿ ಐಶ್ವರ್ಯದ ಹೆಸರೇ ಇಲ್ಲ. ಆದ್ರಿಂದ ಅವರಿಗೆ ಹಾಲು ಮೊಸರು ಬೆಣ್ಣೆ ಏನೂ ಗೊತ್ತಿದ್ದಿಲ್ಲ ಪಾಪ ಅವರಿಗೆ, ಏನೂ ಗೊತ್ತಿದ್ದಿಲ್ಲ. ಅದಕ್ಕೆ ಅವರಿಗೆ ಅವರೆಲ್ಲ ಹಾಲು ಕುಡಿದ್ರು ಹಾಲು ಕುಡಿದ್ರು ಅಂತ ಹೇಳಿ ಕೇಳಿ ಮನೆಗೆ ಹೋಗಿ ಕೇಳಿದ್ರೆ, ತಮ್ಮ ಎಲ್ಲ ಹಾಲು ಕುಡಿದ್ವಿ ಅಂತ ಹೇಳ್ತಾರೆ, ನನಗೂ ಹಾಲು ಕೊಡು ಎಂದು ಕೇಳ್ತಾರೆ, ನನಗೂ ಹಾಲು ಕೊಡು. ತಕ್ಷಣ ತಾಯಿ ನೋಡ್ತಾಳೆ ಕೃಪಿದೇವಿ, ಪಾಪ ಹೆಸರೇ ಕೃಪಿದೇವಿ ಯಾಕೆ ಹೆಸರು, ಮನೆಯಲ್ಲಿ ಹಾಲಿಲ್ಲ ಕೊಡ ಸಾಧ್ಯತೆನೇ ಇಲ್ಲ. ಅರೆ ಮಗು ಕೇಳ್ತಾ ಇದೆ, ಏನ್ ಮಾಡ್ಬೇಕೀಗ? ಅದಕ್ಕೆ ಉಪಾಯ ಮಾಡೋದಿಲ್ಲ. ಪಿಷ್ಟ ಮಾಲೋಗ್ಯ ಮಾತ, ಹಿಟ್ಟ ನೀರನ್ನು ಕಲಿಸಿ ಹಾಲೊಂದು ಕೊಟ್ಟು ಬಿಟ್ಲ. ಎಷ್ಟೋದ್ರೆ ಹೇಳ್ತಾ ಇರ್ತಾನೆ, ಫಸ್ಟ್ ಪೌಡರ್ ಹಾಲು ಶುರುವಾಗಿದ್ದೆ ಆ ಕಾನ್ಸೆಪ್ಟ್ ನಿಂದ. ಈ ಕೃಪಿದೇವಿನೇ ಫಸ್ಟ್ ಮಿಲ್ಕ್ ಪೌಡರ್ ತಯಾರು ಮಾಡಿದ್ರು ಪುಣ್ಯಾತ್ಮಡು, ಕರೆಸಿಬಿಟ್ಟು. ಆದರೆ ಅತ್ಯಂತ ಪ್ರೀತಿಯಿಂದ ತಯಾರು ಮಾಡಿದವರು. ಇದು ವಿಶೇಷ, ಮಾರಾಟ ತಯಾರು ಮಾಡಿದವಳಲ್ಲ, ಮತ್ತೆ ಮಾರಾಟ ತಯಾರು ಮಾಡಿದ್ದಲ್ಲ, ಮಗುವಿಗೆ ಕೊಡಬೇಕು ಅಂತ ಪ್ರೀತಿಯಿಂದ ಮಾಡಿದಂತ ವ್ಯವಸ್ಥೆ ಇರುವ. ಆದ್ರೆ ತಿಂದ ಸಂಶೋಧನೆ ಮಾಡಿ ಅದಕ್ಕೆ ಹೇಳ್ತಾರಲ್ಲ, ನೆಸ್ಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತಾರಲ್ಲ, ಅದಕ್ಕೊಂದೊಳ್ಳೆ ಅವಶ್ಯಕತೆ ಬಂತೀಗ ಸಂಶೋಧನೆ ಮಾಡಿದ್ಲು. ಪಾಪ ಹಿತ್ತನ್ನು ಕಲಿಸಿ ಹಾಲು ಒಂದು ಕೊಟ್ಟಲಂತೆ ಕುಡದೇ ಬಿಟ್ರಂತವ್ರು. ಓಹೋ ಹಾಲು ಕೊಡದೆ ಅಂತ ಹೊರಟ್ರು. ಮರುದಿ ಸಂದರ್ಭ ಅಂತ ಹೇಳ್ಬೇಕಾದ್ರೆ ಮಯಾಪಿ ಪೀತಂ ಕ್ಷೀರಂ, ನಾನು ಹಾಲು ಕೊಡದೆ ಅಂತ ಹೇಳಿದ್ರಂತೆ, ನಾನು ಹಾಲು ಕೊಡದೆ. ಒಳ್ಳೆ ಭಾರಿ ಧೈರ್ಯ ಅವರಿಗೆ. ಆಗ ದುರ್ಯೋಧನಾದಿಗಳು ನೋಡಿದ್ರು, ದುರ್ಯೋಧನ ಜೀವನ ಪೂರ್ತಿ ಅದೇ ಕೆಲಸ ಮಾಡಿದವನು. ಏನು ಕೆಲಸ ಅಂದ್ರೆ ತನಗಿಂತ ಬೇರೆಯವರಲ್ಲಿ ಏನೇ ಯೋಚನೆ ಮಾಡಿದವನು, ಕಂಡವ್ರ ಮನೆ ಬಗ್ಗೆ ಯೋಚನೆ ಮಾಡಿದವನೇ ಜಾಸ್ತಿ. ತನ್ನ ಮನೆ ಬಗ್ಗೆ ಯೋಚನೆ ಮಾಡಿದವನಲ್ಲ ಅವನು. ಕಂಡವ್ರ ಮನೆ ಹೇಗಿರುತ್ತೆ ಕಲೆಕ್ಟ್ ಮಾಡಿದ ವಿಷಯನ, ಅದನ್ನು ಹಸು ಇಲ್ಲ ಹಾಲು ಅಂದ್ರೆ ಗೊತ್ತೇ ಇಲ್ಲ, ಏನೋ ಹಿಟ್ಟು ಕೊಟ್ಟಿರಬೇಕು ತೀರ್ಮಾನ ಮಾಡ್ಕೊಂಡು ವಿಷಯ ಸಂಗ್ರಹ ಮಾಡಿದ್ರೆ ಗೊತ್ತಾಯ್ತು ಪುಡಿ ಕಲಿಸಿ ಕೊಟ್ಟಿದ್ದಾಳೆ ಅಂತೇಳಿ. ಅದಕ್ಕೆ ಅವನೇನ್ ಮಾಡಿದಾನಂತೆ, ಮೂರು ದಿವಸ ಮಾಡ್ತೇನೆ ಇವರಿಗೆ ಅಂತ ಹೇಳಿ ಆಚಾರ್ಯ ಇವತ್ತು ನಮ್ಮನೆ ಬನ್ನಿ ಅಂತ ಕರೆದ. ಹಾಲು ಕೂಡ ನಮ್ಮನೆಗೆ ಬನ್ನಿ ಅಂತ ಕರೆದ. ಇವರು ಆರು ಹೊತ್ತು ಹೊರಟ್ರು ಪಾಪ. ಹೊತ್ತಕ್ಕೆ ದುರ್ಯೋಧನ ಹಾಲು ಕೊಟ್ಟ, ನಿಜವಾದ ಹಾಲೇ ಕೊಟ್ಟವನು, ನಿಜವಾದ ಹಾಲೇ ಕೊಟ್ಟ. ಅವರು ಕುಡಿದ್ಬಿಟ್ರು. ಆ ಕ್ಷಣ ಅನಿಸ್ತಂತೆ, ಏನಿದು ರಸಮಸ್ಯ ಸೇವೈ, ನಿಜವಾದ ಹಾಲು ಹೀಗಿರುತ್ತಾ ಅಂತ ಆ ಗೊತ್ತಾಯ್ತಂತೆ. ಪಾಪ ಅವರು ತನ್ನ ನಿಜವಾದ ಅನುಭವನೇ ಅವರಿಗೆ ಇರಲಿಲ್ಲ, ಆ ಗೊತ್ತಾಯ್ತಂತೆ. ಬರೀ ಸಥಾ ಪ್ರಕಾರ ಮನೆ ಹೋದ್ರು, ಕೊಡೋದು ಎಷ್ಟು ದಿವಸ ಕೊಡ್ತಾರೆ, ಕೆಲಸ ಪೂರ್ತಿ ಒಂದು ದಿವಸ ಕೊಡ್ತಾರೆ ಅಷ್ಟೇ, ದಿವಸ ಕೊಡೋದಿಲ್ಲ, ಒಂದ್ ದಿವಸ ಮಾತ್ರ ಕೊಡೋದು. ಕೊಟ್ಟರು ಮನೆ ಹೋದ್ರು ಅಂದ್ರೆ ಕೆಡಿಸ್ತಾರೆ, ಆಮೇಲೆ ನೀವು ಹೇಗೆ ಕೆಡ್ತೀರಿ ಅಂತ ಗ್ಯಾರಂಟಿ ಬಿಟ್ಟು ಬಿಡ್ತಾರೆ ಅಂತ. ಕೆಟ್ಟದನ್ನ ಹೋಟೆಲ್ ಗೀತೆ ಹೋಗಿ ಮಾಡ್ತಿರ್ತಾರೆ, ನೀವು ಹೋಟೆಲ್ಗೆ ಹೋಗೋದಿಲ್ಲ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ಬಿಟ್ರೆ ಒಂದ್ ದಿವಸ ಬನ್ನಿ ನಾನು ಕೊಡಿಸ್ತೇನೆ ಬನ್ನಿ ಅಂತ ಹೇಳ್ತಾರೆ. ನಾನು ಕೊಡಿಸ್ತೇನೆ ಬನ್ನಿ, ಅದು ನೀವೇ ಹೇಗೆ ಕುಡಿತೀರಿ ಅಂತ ಅರ್ಥ. ಮತ್ತೆ ತನ್ನ ಕೊಡಿಸಿದ್ರೆ ನೀವೇ ಕುಡಿತೀರಿ, ನೋಡಿ ಇವನೇ ಅನ್ಕೊಂಡ್ಬಿಡ್ತಾರೆ, ಅವ್ರು ಕೊಟ್ರೆ ಯಾಕೆ ಹೋಗಬಾರದು, ಅವ್ರು ಕೊಟ್ರೆ ಯಾಕೆ ಹೋಗಬಾರದು, ಹೋಗ್ಬಿಡ್ತಾನೆ. ಆಮೇಲೆ ದುರಭ್ಯಾಸ ಶುರುವಾಗ ಅದೇ ನಿನ್ನ ಹೇಳಿದ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ರೋ ಹೋಗಿ ಜಾಯತೆ. ಇದು ತಂತ್ರ, ದುರ್ಯೋಧನ ತಂತ್ರ ಇದು. ಅವನು ಕೊಟ್ಟ ಗೊತ್ತಾಯ್ತು, ಬರ್ತು ಸತಾಪ ಕರವನೇ ಹೊರಟು. ಆ ಕೃಪಿದೇವಿ ಏನ್ ಮಾಡಿದ್ರು, ಪುನಃ ಹಿಟ್ಟಿಗೆ ಹಾಲು ಕಲಸಿನೇ ಕೊಟ್ಟು. ಆದ್ರೆ ಇವರೇನ್ ಮಾಡಿದ್ರಂತೆ, ಹಿಟ್ಟು ಬಂತಂತೆ, ನೇದಂ ಕ್ಷೀರಂ ನಿತ್ಯಾರು ರಾವ, ಇದು ಹಾಲಲ್ಲ, ಜೋರ ಕುಯ್ಬಿಟ್ರಂತೆ, ನನಗೆ ಹಾಲೇ ಬೇಕು, ಮುಂದೇನಾಯ್ತು ಬೇಡ ಈಗ ನಮಗೆ. ಆದ್ರೆ ಪ್ರಶ್ನೆ ಏನಿತ್ತೀಗ, ಇಷ್ಟೊತ್ತು ಅದನ್ನ ಹಾಲು ಅಂತ ಕುಡಿತಾ ಇದ್ರು, ನಿಜವಾದ ಹಾಲು ಗೊತ್ತಾದ್ಮೇಲೆ ಆ ಹಾಲು ಬೇಡ ಅನಿಸ್ಬಿಡ್ತಾಗಲೇ. ಇವತ್ತು ನಮಗೆ ಹಾಗಾಗದು, ನಿಜವಾದ ಶಾಸ್ತ್ರಾರ್ಥ ಜ್ಞಾನ ತತ್ವಜ್ಞಾನ ಗೊತ್ತಾದಾಗ ಇದು ನಮಗೆ ಬೇಡ ಅಂತ ಆಗನಿಸೋದು. ಬರೀ ನಾವು ಇಂದ್ರಿಯ ಮಾಡಿಕೊಳ್ಳೋ ಸಾಧ್ಯನೇ ಇಲ್ಲ, ಅದನ್ನು ಬಿಡಿ ಅಂತ ಬಿಡಿ ಅಂತ ಸಾಧ್ಯ, ದಕರ್ ಕೊಡಿ ತಕ್ಕ ಬಂದ್ಬಿಡುತ್ತೆ. ಆ ಕಡೆ ಮಗುನ ಅಟ್ರಾಕ್ಟ್ ಮಾಡೋದು ಹಾಗೇನೆ, ಯಾವುದೋ ಹುಡುಗ ಒಂದು ಚೆಂಡ ಆಟ ಆಡ್ತಿರ್ತಾರೆ, ನನಗೆ ಚೆಂಡ ಅಂತ ಅಳ್ತಾ ಕೂತ್ಬಿಡುತ್ತೆ. ತಾಯಿ ಎಷ್ಟು ಕರ್ರು ಬರೋದಿಲ್ಲ, ಆ ಕಡೆ ನೋಡ್ತಾನೆ ಇರುತ್ತೆ, ಇನ್ನೂ ಒಳ್ಳೆ ಚೆಂಡ ತೋರಿಸ್ಬಿಟ್ರೆ ಕಷ್ಟ ಬಿಡುವಂದ್ಬಿಡುತ್ತೆ. ಇದು ಪದ್ಧತಿ. ಆದ್ದರಿಂದ ಭಗವದ್ಗೀತೆ ಕೊಡತಕ್ಕಂಥದ್ದು ಬರೀ ನೆಗೆಟಿವ್ ಅಪ್ರೋಚ್ ಆದ್ರೆ ಎಂದು ಆಗ್ತಿರಲಿಲ್ಲ. ಮಾಡಬೇಡಿ ಮಾಡಬೇಡಿ ಮಾಡಬೇಡಿ, ಎಷ್ಟು ಮಾಡಬೇಡಿ ಅಂತ ಹೇಳಿದ್ರು. ಈಗ ಮಾಡೇ ಮಾಡ್ತೇನೆ ಅಂತ ಒಳಗೆ ನಮಗೆ, ಮತ್ತೆ ರೆಸಿಸ್ಟೆನ್ಸ್ ಶುರುವಾಗುತ್ತೆ. ನಾನು ಮಾಡೇ ಮಾಡ್ತೇನೆ ಅಂತ, ಯಾವಾಗ ಒಳ್ಳೆ ತೋರಿಸಿ ಮಾಡಬೇಡಿ ಅಂತಾನೆ, ತಕ್ಷಣ ಆಗಲಿ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಬೇರೆ ದಿನ ಬಿಟ್ಟುಬಿಡಿ, ಮತ್ತೆ ತರಹ ನನ್ನ ಕಡೆ ಮನಸ್ಸನ್ನು ಹಾಕಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಮೀನಾರಾಯ ಹೇಗಿದ್ದಿ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಲಕ್ಷ್ಮೀಕಾಂತ ಸಮಂತ ತೋಪಿ ಕಲಯನ್ ನೈವೇಶಿತು ಸ್ಥೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ. ಪರಮಾತ್ಮ ನಿನ್ನ ನೋಡಿ ಅನಂತರ ಜಗತ್ತಿನ ಎಲ್ಲೆಲ್ಲಿ ನೋಡಿದರೂ ಕೂಡ ನಿನಗೆ ಸಮನಾದ ಮತ್ತೊಂದು ಶ್ರೇಷ್ಠ ವಸ್ತು ಇಲ್ಲ ಅಂತ ಹೇಳಿಬಿಡುತ್ತೆ. ದೇವರಿಗೆ ಸಮನಾದ ಮತ್ತೊಂದು ವಸ್ತು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಹರಿಸರ್ವೋತ್ತಮ ಅಂತ ಕರೆಯೋದು. ಅದಕ್ಕೆ ಜ್ಞಾನಿಗಳೆಲ್ಲ ಭಗವಂತನನ್ನು ಕಂಡಾಗ ಎಷ್ಟು ಆನಂದ ಪಡ್ತಾರೆ ಅಂತ ಕೇಳಿದರೆ, ವರಗುರು ಉಪದೇಶ ನೆರವಾಯಿ ತೆನಗೀಗ ಇನ್ನೇನು ಹೀಗೆಲ್ಲ ಹಾಡಿದ ಪುರ ನವಕೋಟಿಯನ್ನು ಕಂಡವರು. ಮತ್ತೆ ಅವರು ನವಕೋಟಿ ನಾರಾಯಣದ ಪ್ರಸಿದ್ಧರಾದವರು. ಯಾವಾಗ ಗುರು ವ್ಯಾಸರಾಯರಿಂದ ಅವರಿಗೆ ಉಪದೇಶವಾಯಿತೋ ಆಗ ಏನು ಸಂಭ್ರಮ ಪಡ್ತಾರೋ, ಏನೆಂದು ಹೇಳಲಿ ಆನಂದ ಸಂಭ್ರಮ. ಇನ್ನೇ ನಿನ್ನೇನು ಸಿನಿಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇ ನಿನ್ನೇನು. ಆ ಹಣದ ಸಂಪತ್ತಿನಿಂದ, ಆ ಸಂಪತ್ತಿನ ಒಂದು ಆನಂದದಿಂದ ಏನು ಅನುಭವಿಸಿದ್ರಲ್ಲ ಆನಂದವನ್ನ, ಅದು ಇದ್ರ ಮುಂದೆ ಏನೂ ಅಲ್ಲ ಅಂತ ಗೊತ್ತಾಯ್ತವ್ರು. ಆಗ ಅವರು ಹಗವರು ರಾತ್ರಿ ಹರಿನಾರಾಯಣ 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 ಏನು ಮನವೇ, ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಎದ್ರೆ ಕೂತ್ರೆ ನಿಂತ್ರೆ ಭಗವಂತನ ಹಿರಿಮೆಯನ್ನ ಹಾಡ್ತಾನೆ ಹೋದರು. ಅತಿ ಉತ್ತಮ ವಸ್ತು ಕಂಡವನಿಗೆ ಇನ್ನೊಂದು ಆಸೆ ಬರೋದಿಲ್ಲ. ನಾವೆಲ್ಲ ಸುತ್ತಮುತ್ತ ಬೆಟ್ಟ ನೋಡಿರ್ತೇವೆ, ಓ ಭಾರಿ ದೊಡ್ಡ ಗುಂಪು ಕೊಂಡಿರ್ತೇವೆ, ಆಮೇಲೆ ಗೌರಿ ಶಂಕರ ನೋಡ್ಬಿಡ್ತಾನೆ, ಹಿಮಾಲಯ ಪರ್ವತ ನೋಡ್ಬಿಡ್ತಾನೆ. ಆದರೆ ಯಾವ್ದಾದ್ರು ಬೆಟ್ಟ ಅಂತ ಹೇಳಿದ್ರೆ ಎಷ್ಟು ದೊಡ್ಡದಾಗಿದೆ ಹೇಳ್ತಾರೆ, ತಕ್ಕ ಬಿಡ್ತಾನೆ, ಹಿಮಾಲಯ ನೋಡಿಲ್ಲ ಹಾಗಿದ್ರೆ ಅಂತ ಹೇಳ್ತಾನೆ. ಒಂದ್ಸತ್ ನೋಡ್ಬಿಟ್ಟಿದ್ದಾನೆ, ತಲೆಯಲ್ಲಿ ಅದೇ ಕೂತ್ಬಿಟ್ಟಿದೆ ಅವನಿಗೆ. ಹಬ್ಬ ಏನ್ ಎತ್ತರ, ಇದಷ್ಟು ಎತ್ತರ ಇರುತ್ತೆ, ನಿಂಗೆ ಗೊತ್ತೇನೇ ಬಿಡು, ಹೋಗ್ತಾ ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಎಷ್ಟು ಬೆಟ್ಟ ತೋರಿಸಿ ಕೂಡ ಹೀಗಿಲ್ಲ ಹಿಮಾಲಯ, ಇರೋ ರೀತಿನೇ ಬೇರೆ ಅಂತ ಹೇಳ್ಬಿಡ್ತಾನೆ. ಅದು ಹಿಮಾಲಯ ಬೆಟ್ಟ ನೋಡಿದವನಿಗೆ ಇನ್ನೊಂದು ಬೆಟ್ಟ ಹಿಡಿಸೋದಿಲ್ಲ ಅಂದಮೇಲೆ ಭಗವಂತನನ್ನ ಕಂಡವರಿಗೆ ಯಾವ್ದು ಹಿಡಿಸುತ್ತೆ ಆಮೇಲೆ? ಅದಕ್ಕೆ ಒಮ್ಮೆ ದೇವರನ್ನ ಕಾಣಬೇಕು ಅಂತ ಹೇಳ್ತಾರೆ. ಒಂದು ಕ್ಷಣ ಆ ಕಡೆ ಮನಸ್ಸು ಹೋಯ್ತು ಅಂದ್ರೆ ಬೇರೆ ಆಗಿಬಿಡುತ್ತೆ. ಅಂದ್ರೆ ನಮ್ಮ ಶಾಸ್ತ್ರ ಕೊಡತಕ್ಕಂಥ ಸೊಲ್ಯೂಷನ್ನು ಅದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಆಗಿತ್ತು. ತಾನಿ ಸರ್ಮಾಣಿ ಸಂಯಮ್ಯ ಯುಕ್ತ ಆಸೀತ ಭಕ್ತರ. ದುರ್ಯೋಧನ ತಂತ್ರ ಉಪಯೋಗಿಸ್ತ ಒಳ್ಳೇದಕ್ಕಲ್ಲ ಕೆಟ್ಟದಕ್ಕೆ ಉಪಯೋಗಿಸ್ಬಿಡ್ತಾನೆ ಅಂತೆ. ಆ ದಶರಥಾಭರಣ ತಮಗೆ ಎಳ್ಕೊಳ್ಬೇಕು ಅಂತ ಮಾಡಿದ ಕುತಂತ್ರಕ್ಕೆ ಮಾಡ್ತಾನೆ. ಇವತ್ತು ಒಳ್ಳೇದಕ್ಕೆ ಉಪಯೋಗಿಸ್ಬಿಟ್ಟಿದ್ರೆ ನಿಜವಾಗ್ಲೂ ಆಶ್ಚರ್ಯವಾಗ್ತಾ ಇತ್ತು. ಕೆಟ್ಟದಕ್ಕೆ ಉಪಯೋಗಿಸ್ತಾ ಒಂದ್ ದಿವಸ ಹಾಲು ಕೊಟ್ಟ, ಏನ್ ಮಾಡಿದ ಗೊತ್ತಾ? ಇಷ್ಟು ದಿವಸಗಳ ಕಾಲ ಪಾಪ ತಾಯಿ ಕೊಟ್ಟ ಆ ಹಿಟ್ಟು ನೀರೇ ಕುಡಿತಾ ಇದ್ರು, ಮನಸ್ಸು ನೆಮ್ಮದಿ ಇತ್ತು, ಅದು ಗೊತ್ತಿದ್ರು ಸುಖವಾಗಿದ್ರು. ಪಾಪ ದುರ್ಯೋಧನ ಹಾಲು ಕೊಟ್ಟನಲ್ಲ, ಅದ್ರ ಮನಸ್ಸು ಕೆಟ್ಟೋಯ್ತು. ಕಾಮ ಕ್ರೋಧೋಧಿ ಜಾಯತೆ, ತಾಯಿನೇ ಬೇಡ ಏನಮ್ಮ ಇದ್ದದ್ ಕೊಡೋದ ನಿನಗೆ ಆ ಶುರು ಮಾಡಿದ್ರು. ಅಂದ್ರೆ ದುರ್ಯೋಧನ ಹಾಲು ಕೊಡ್ಲಿಲ್ಲ, ಅವರ ಹಾಲಿನಂತ ಮನಸ್ಸಿಗೆ ಹಾಲಾಹಲ ಹಾಕಿದ ಅಂತ, ವಿಷ ಹಾಕಿದ ಅಂತ ಅರ್ಥ. ಕೆಡಿಸಿ ಹಾಲು ಮಾಡಿಬಿಡ್ತಾರೆ. ಇವತ್ತು ಕೆಡಿಸೋದು ಹಾಗೆಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಕರ್ಕೊಂಡು ಬಿಟ್ಟು ಅದನ್ನು ಕುಡಿಸಿ ತಿನ್ನಿಸಿ ಮನೆಗೆ ಸೇರದಂತೆ ಮಾಡಿಬಿಡ್ತಾರೆ. ಆಮೇಲೆ ಮನೆಯಲ್ಲಿ ಅಷ್ಟು ಒಳ್ಳೆಯವನಾಗಿದ್ದ ವ್ಯಕ್ತಿನ ಮನೆ ಕಂಡ್ರ ಆಗದಂತೆ ಮಾಡಿಬಿಡ್ತಾರೆ. ದುಷ್ಟರ ಸಹವಾಸ ಮಾಡತಕ್ಕಂಥ ರೀತಿ ಆದ್ದರಿಂದ ಕಂಡವರ ಸಹವಾಸ ಬೇಡ, ಮತ್ತು ತರಹ ನನ್ನನ್ನೇ ಸರ್ವೋತ್ತಮ ಅಂತ ಹೇಳಿ ಆರಾಧನೆ ಮಾಡುವ ಅರ್ಜುನ, ಅದೇನು ಸಮಸ್ಯೆ ಇಲ್ಲ. ಆಗ ವಸ್ತೀಯಸ್ಯೇಂದ್ರಿಯಾಣಿ ತಶ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಪ್ರಜ್ಞೆ ಸ್ಥಿತವಾದದ್ದು, ಸ್ಥಿರವಾದದ್ದು. ಹೀಗೆ ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂದ್ರೆ, ಇವತ್ತು ಮೊದಲು ಹೇಳಿದಂತೆ ಆಧುನಿಕರೆಲ್ಲ ಕೂಡ ನೆಗೆಟಿವ್ ಮೆಥಡ್ ಹೇಳೋದ್ರಿಂದ ಸೋಕಿಸ್ ಅಟ್ರಾಕ್ಟಿವ್ ಅನ್ಸುತ್ತೆ ಅವರಿಗೆ. ಆದರೆ ಏನಾಗುತ್ತೆ, ಮೊದಲಿಗಿಂತ ಕೆಟ್ಟವನಾಗಿ ಬಿಡ್ತಾನೆ. ಎಷ್ಟೋ ಸರ್ ಬರೀ ಕೆಟ್ಟವನಾಗೋದಿಲ್ಲ, ಮೊದಲಿಗಿಂತ ಕೆಟ್ಟವನಾಗ್ತಾನೆ, ದಿದ್ದಷ್ಟೇ ಡೈ ಬಿಡ್ತಾನಾಗ. ಇದು ನಿಜವಾದ ಅರ್ಥದಲ್ಲಿ ನಾವು ಸ್ಪಷ್ಟ ಭಗವದ್ಗೀತೆಯ ಪದದಿಂದ ತಿಳ್ಕೊಳ್ಬೇಕಾದ ಅರ್ಥ. ಆಗ ಮುಂದಿನ ಶ್ಲೋಕ ನೋಡಿದ್ದೇವೆ ಈಗಾಗಲೇ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಹೀಗೆ ಮತ್ತರಹ ನನ್ನನ್ನು ಸರ್ವೋತ್ತಮ ಅಂತ ತಿಳ್ಕೊಳ್ಳೋದ್ರ ಬದಲು ವಿಷಯಗಳನ್ನ ಉತ್ತಮ ಅಂತ ತಿಳ್ಕೊಂಡು ಹೊರಟು ಬಿಟ್ರೆ ಅವಾಗ ಏನಾಗುತ್ತೆ ಗೊತ್ತಾ ಅಂತ ಹೇಳಿದ್ದ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಯಾವನು ವಿಷಯಗಳನ್ನ ಧ್ಯಾನ ಮಾಡ್ತಾ ಕೊಡ್ತಾನೆ, ಆಗ ಅವನಿಗೆ ಅದರಲ್ಲಿ ಸಂಘ ಅಂದ್ರೆ ಪ್ರೀತಿ ಅಂತ ಅರ್ಥ. ಪ್ರೀತಿ ಉಂಟಾಗಿ ಶುರುವಾಗುತ್ತೆ. ಅನೇಕರಿಗೆ ಗೊತ್ತಿಲ್ಲ, ರಿಪೀಟೆಡ್ ಕಾಂಟ್ಯಾಕ್ಟ್ ಪ್ರೀತಿಯಲ್ಲಿ ರಿಸಲ್ಟ್ ಆಗುತ್ತೆ ಅಂತ ಹೇಳಿದ್ದ. ರಿಪೀಟೆಡ್ ಕಾಂಟ್ಯಾಕ್ಟ್ ಬಂದ್ರೆ ಮೊದಲು ಹೇಟ್ ಮಾಡ್ತಾ ಮಾಡ್ತಾ ಆಮೇಲೆ ಲೈಕ್ ಮಾಡಕ್ ಶುರು ಮಾಡಿಬಿಡ್ತಾರೆ. ಮೊದಲು ಹೇಟ್ ಮಾಡ್ತಾ 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 ಲೈಕ್ ಮಾಡ್ತಾನೆ ಆಮೇಲೆ. ಅದು ಹೇಗೆ ಅಂದ್ರೆ, ಈ ಹುಳು ಇರುತ್ತಲ್ಲ, ಈ ಕಂಬಳಿ ಹುಳು ಇರುತ್ತಲ್ಲ, ಅದ್ ಹಿಡ್ಕೊಂಡು ಹೋಗ್ಬಿಟ್ಟು ಅದು ದೊಡ್ಡ ಕುರುಡಿ ಕುಠಾರ ಅಂತ ಒಯ್ದು ಒಳಗೆ ಹಾಕಿಬಿಡುತ್ತೆ, ತನ್ನ ತೇಲ ಬಿಟ್ಟು ಗೂಡು ಕಟ್ಟಿಬಿಡುತ್ತೆ, ಒಳಗೆ ಬಂಧನ ಮಾಡಿಬಿಟ್ರೆ ಆ ಗೂಡಿನೊಳಗೆ. ಮೊದಲು ಭಾರಿ ಸಿಟ್ಟು ಅಂತ ಅದಕ್ಕೆ, ಯೋ ನಾನು ಎಳ್ಕೊಂಡ್ಬಂದು ಹಾಕಿಬಿಡ್ತಲ್ಲ, ಈಗ ಎಳ್ಕೊಂಡ್ಬಂದು ಹಾಕಿಬಿಡ್ತಲ್ಲ ಅಂತ ಅಂತಾನೇ ಇರುತ್ತಂತೆ. ಆಮೇಲೆ ಏನ್ ಮಾಡುತ್ತಿದ್ದು, ಸುಮ್ಮನೆ ಕೂಡ ಹಾಕೋದಿಲ್ಲ, ಒಂದಿಷ್ಟು ಆಹಾರ ತಂದ್ಕೊಡ್ತಾ ಬರುತ್ತೆ, ದಿವಸ ಒಂದಿಷ್ಟು ಆಹಾರ ಕೊಡುತ್ತಂತೆ. ತಿನ್ನ ಶುರು ಮಾಡುತ್ತೆ, ತಿನ್ನ ಶುರು ಮಾಡಿ 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 ಅದಕ್ಕೆ ಹಿಡ್ಕೊಂಡ್ ಬಂದ ದ್ವೇಷ ಹೋಗ್ಬಿಡುತ್ತಂತೆ. ನಾನು ಆಹಾರ ಕೊಡುತ್ತಲ್ಲ ಅಂತ ಪ್ರೀತಿ ಬರಲು ಶುರುವಾಗುತ್ತಂತೆ. ನಾನು ಆಹಾರ ಕೊಡುತ್ತಲ್ಲ ಪ್ರೀತಿ ಬಂದು 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 ಅದನ್ನೇ ಧ್ಯಾನ ಮಾಡ್ತಾ ಹೋಗುತ್ತಂತೆ. ಅದನ್ನ ಧ್ಯಾನ ಮಾಡ್ತಾ ಬರ್ತಾ ಕೊನೆಗೆ ಏನಾಗುತ್ತೆ, ತಾನು ಬೇರೆ ಹಾರಿಬಿಡುತ್ತೆ ಅಂತ ಹೇಳಿದ. ಈ ರೀತಿ ಇದ್ದ ಪರತು ತಾನು ಹಾರಿ, ಸೈನ್ಸ್ ಪ್ರೂವ್ ಮಾಡಿರೋದು ಇದನ್ನು, ವೈಜ್ಞಾನಿಕ ಸಿದ್ಧವಾಗಿರೋ ವಿಚಾರ. ಅಂದ್ರೆ ರಿಪೀಟೆಡ್ ಕಾಂಟ್ಯಾಕ್ಟ್ ಯಾವಾಗಲೂ ಪ್ರೀತಿಯಲ್ಲಿ ಪರಿವರ್ತನವಾಗುತ್ತೆ. ರಿಪೀಟೆಡ್ ಆಗಿದ್ರೆ ಹಾಗಾಗಲೇ ಬೇಕದು. ಒಂದು ಅದಕ್ಕೆ ಯಾವ ಮನುಷ್ಯ ಆ ಯಾವುದರ ಸಂಘವನ್ನ ಅಂದ್ರೆ ಧ್ಯಾನವನ್ನ ಹೆಚ್ಚೆಚ್ಚು ಮಾಡ್ತಾನೋ ಅದ್ರ ಬಗ್ಗೆ ಲೈಕಿಂಗ್ ಡೆವಲಪ್ ಮಾಡ್ಕೋತಾನೆ ಅಂತ ಅರ್ಥ. ಆ ಟೆಕ್ನಿಕ್ ಇಟ್ಕೊಂಡೆ ಅಡ್ವರ್ಟೈಸ್ಮೆಂಟ್ ಅಂತ ನಿನ್ನೆ ಹೇಳಿದನಲ್ಲ, ನೋಡಿ 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 ತನಗೆ ಒಂದ್ಸತ್ ನೋಡೇ ಬಿಡೋಣ ಶುರು ಮಾಡ್ತಾನೆ. ಮೊದಲು ನೋಡ್ತಾನೆ, ನೋಡೇ ಬಿಡೋಣ ಅಂತಾನೆ, ಕುಡಿದು ನೋಡೋಣ ಅಂತಾನೆ, ತನ್ನ ಈ ಜನ್ಮದಲ್ಲಿ ಬಿಡ್ಲಿಕ್ಕೆ ಆಗ್ಲಾ ಸ್ಥಿತಿ ಹೋಗ್ಬಿಡ್ತಾನೆ. ಅದನ್ನು ಭಗವಂತ ಅನಲೈಸ್ ಮಾಡಿ ಹೇಳ್ತಾ ಇದ್ದಾನೆ. ಸಂಗಸ್ತೇಷು ಉಪಜಾಯತೆ, ಇಲ್ಲಿ ತಮಾಷೆ ನೋಡಿ, ತೇಷು ಬಹುವಚನ ಹಾಕಿದ್ದಾರೆ ಅಂದ್ರೆ ಅವುಗಳಲ್ಲಿ ಒಂದಾದ ಮತ್ತೊಂದು, ಮತ್ತಾದ ಮತ್ತೊಂದು, ಹೋಗ್ತಾ 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 ಟೋಟಲ್ ಇನ್ವಾಲ್ವ್ಮೆಂಟ್ ಬಂದ್ಬಿಡುತ್ತೆ ಅಂತ ಹೇಳಿದ. ನೀರಿನಲ್ಲಿ ಇರೋನ್ ಹೇಳಿ ಧವಕ್ಕ ಮುಳುಗಿಬಿಡಬೇಕು. ಆ ರೀತಿ ಉಪಜಾಯ ಬರೀ ಜಾಯತೆ ಅಲ್ಲ, ಉಪಜಾಯತೆ ಹತ್ತಿರದಲ್ಲಿ ಪ್ರೀತಿ ಉಂಟಾಗುತ್ತೆ. ಆಮೇಲೆ ಸಂಗಾತ್ ಸಂಜಾಯತೆ ಕಾಮಹ, ಆ ಪ್ರೀತಿಯಿಂದಾಗಿ ಬೇಕು ಅನಿಸುತ್ತೆ ಅಂತ ಹೇಳ್ತಾರೆ. ಆ ಪ್ರೀತಿ ಎಲ್ಲಿ ಎಂಡಾಗತ್ತೆ, ತಂದೆ ತಾಯಿ ಮಗು ಪ್ರೀತಿ ಇದೆ, ಅದು ಬೇಕು ಬೇಕು ಅಂತ ಹೇಳುತ್ತೆ. ಯಾವುದ್ರ ಬಗ್ಗೆ ಒಲವಿದೆಯೋ ಅದು ಬೇಕು ಅನ್ನೋ ಭಾವನೆ ಹುಟ್ಟಿಸುತ್ತೆ. ಸಂಗಾತ್ ಸಂಜಾಯತೆ ಕಾಮಹ, ಸಂಗದಿಂದಾಗಿ ಕಾಮನೆ ಒಡಮೂಡ್ತಾ ಇದೆ. ಕಾಮಾತ್ ಕ್ರೋಧೋಭಿಜಾಯತೆ, ಆ ಕಾಮದಿಂದ ಕ್ರೋಧ ಹುಟ್ಟುತ್ತೆ. ಹೇಗೆ ಅಂತ ಜನ ಹೇಳಿಲ್ಲ ಅದನ್ನ, ಅದಕ್ಕೆ ಆಚಾರ್ಯ ಬರೋದು. ಕಾಮನೆಯಿಂದ ಕ್ರೋಧ ಹೇಗೆ ಹುಟ್ಟುತ್ತೆ ಅಂದ್ರೆ, ಕಾಮನೆ ಈಡೇರದೆ ಹೋದಾಗ ಆಗ ಕ್ರೋಧ ಹುಟ್ಟುತ್ತೆ. ನಮಗನೇ ಎಕರೆ ಕಷ್ಟ ಬರಬಹುದಾಗ, ಕಾಮನೆ ಈಡೇರದೆ ಹೋದಾಗ ತಾನೇ ಕೋಪ ಬರೋದು. ಈಡೇರಿಬಿಟ್ರೆ ಸಮಸ್ಯೆ ಪರಿಹಾರ ಆಯ್ತಲ್ಲ. ಅದಕ್ಕೆ ಹೇಳ್ತಾರೆ, ಈ ಕಾಮನೆ ಈಡೇರುತ್ತೆ ಅನ್ನೋ ಭ್ರಮೆ ಒಳಗಾಗಬೇಡಿ. ಕಾಮನೆ ಯಾತಕ್ಕೆ ಈಡಾಗೋದಿಲ್ಲ, ಈಡೇರೋದಿಲ್ಲ ಅಂದ್ರೆ ಅದಕ್ಕೊಂದು ಮುಖ ಅಲ್ಲ.